ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ, ಮಹಾರಾಷ್ಟ್ರ, ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಹೇಳೋಣ.
ದೇವರ ವಾಕ್ಯವನ್ನು ಕೇಳುವ ಸಮಯ.
ನಂತರದ ಇಂಗ್ಲಿಷ್ ಸುಧಾರಕರು ಭಾಗ 2, ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಹೀಗಾಗಲೇ ಧಾರ್ಮಿಕ ಸುಧಾರಣೆ ಯಾವ ಯಾವ ಸ್ಥಳಗಳಲ್ಲಿ ಯಾರು ಹೇಗೆ ಏರ್ಪಡಿಸಿದರು ಅನ್ನುವಂತಹ ವಿಚಾರಗಳನ್ನು ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಿಂದ ಕಲಿತುಕೊಂಡು ಬರ್ತಕ್ಕಂಥವರಾಗಿದ್ದೇವೆ. ಅದರಲ್ಲಿ ವಾಲ್ಡೇನ್ಸೇನರು ಮತ್ತು ಜಾನ್ ವಿಕ್ಲೀಪ್, ಜಾನಸ್, ಜೆರೋಮ್, ಮಾರ್ಟಿನ್ ಲೂಥರ್, ಜುಂಗ್ಲೆ, ಕ್ಯಾಲ್ವಿನ್, ಇನ್ನೂ ಅನೇಕ ವ್ಯಕ್ತಿಗಳು ಅವರು ಇರತಕ್ಕಂತಹ ಸ್ಥಳದಲ್ಲಿ ಸತ್ಯದ ಬೆಳಕನ್ನು ನೀಡಿ ಕತ್ತಲೆ ಯುಗದಲ್ಲಿ ಒಂದು ಸುಧಾರಣೆಯನ್ನು ಏರ್ಪಡಿಸಿದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಂತರ ಇಂಗ್ಲಿಷ್ ಸುಧಾರಕರುಗಳು ಇಂಗ್ಲೆಂಡ್ ಲಂಡನ್ನಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಧಾರ್ಮಿಕ ಸುಧಾರಣೆಯನ್ನು ಏರ್ಪಡಿಸಿದರು, ಸತ್ಯದ ಬೆಳಕನ್ನು ಸತ್ಯವೇದವನ್ನು ಆಂಗ್ಲ ಭಾಷೆಗೆ ತರ್ಜುಮೆ ಮಾಡುವುದರ ಮೂಲಕವಾಗಿ ನೀಡಿದರು ಅನ್ನುವಂತಹ ಸತ್ಯವನ್ನು ನಾವು ಕಲಿತುಕೊಂಡು ಬರತಕ್ಕಂಥವರಾಗಿದ್ದೇವೆ. ಆ ನಿಟ್ಟಿನಲ್ಲಿ ಕಳೆದ ಸಂಚಿಕೆಯಲ್ಲಿ ನಾವು ಅನೇಕ ವಿಚಾರಗಳನ್ನು ಕಲಿತಿದ್ದೇವೆ. ಇವತ್ತಿನ ದಿನದಲ್ಲೂ ಸಹ ಅದನ್ನು ಮುಂದುವರಿದು ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೇ, ಮಹೋನ್ನತನೇ, ಅಪ್ಪ ತಂದೆ ಎಂಬುದಾಗಿ ಈ ಸಮಯದಲ್ಲಿ ನಿನ್ನ ಮಕ್ಕಳಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ಬರತಕ್ಕಂಥವರಾಗಿದ್ದೇವೆ. ನಾವು ಪಾಪಿಗಳು ಸ್ವಾಮಿ, ನಮ್ಮ ಎಲ್ಲ ಪಾಪ ಕ್ರಮಗಳನ್ನು ನಿನ್ನ ಒಬ್ಬನೇ ಮಗನಾದಂಥ ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ ತೊಳೆದು ಶುದ್ಧೀಕರಿಸಿ ನನ್ನ ಮೇಲೆ ನಿನ್ನ ಆತ್ಮನ ವರವನ್ನು ಸುರಿಸಿ ನೀನು ಮಾತನಾಡು ಸ್ವಾಮಿ. ವಿಶೇಷವಾಗಿ ಕೇಳುವಂತಹ ಮಕ್ಕಳ ಹೃದಯದಲ್ಲೂ ಸ್ವಾಮಿ ನಿನ್ನ ಆತ್ಮನ ಮುಖಾಂತರವಾಗಿ ಕಾರ್ಯವನ್ನು ಮಾಡು. ಆ ನಿಟ್ಟಿನಲ್ಲಿ ಈ ಮಕ್ಕಳು ಮಹಾ ಹೋರಾಟದಲ್ಲಿ ಹೇಗೆ ಧಾರ್ಮಿಕ ಸುಧಾರಣೆ ನಡೆಯಿತು, ಈಗಲೂ ಸಹ ನಾವು ಜೀವಿಸುವಂತಹ ಈ ಒಂದು ಕಾಲಘಟ್ಟದಲ್ಲಿ ನಾವು ಹೇಗೆ ಧಾರ್ಮಿಕ ಸುಧಾರಣೆಯನ್ನು ಏರ್ಪಡಿಸಿ ಸತ್ಯದ ಬೆಳಕನ್ನು ಜನರಿಗೆ ನೀಡಬೇಕು ಅನ್ನುವಂತಹ ಹುಮ್ಮಸ್ಸನ್ನು ಈ ಒಂದು ವಾಕ್ಯದ ಮೂಲಕವಾಗಿ ನೀಡು ಸ್ವಾಮಿ. ಆ ನಿಟ್ಟಿನಲ್ಲಿ ನಿನ್ನ ಮಕ್ಕಳು ಈ ಸತ್ಯವನ್ನು ಅರಿತುಕೊಂಡು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗಿಯೂ ಬರತಕ್ಕಂಥ ದೊಡ್ಡ ಹೋರಾಟದಲ್ಲಿ ಸತ್ಯವನ್ನು ಜನರಿಗೆ ನೀಡಿ ಸತ್ಯಕ್ಕೋಸ್ಕರ ನಿಲ್ಲುವಾಗಿ ಸಹಾಯ ಮಾಡಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಇಂಗ್ಲಿಷ್ ಸುಧಾರಕರು ಯಾವ ರೀತಿಯಲ್ಲಿ ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಸತ್ಯವೇದದ ಸತ್ಯವನ್ನು ನೀಡಿ ಜರ್ಮನಿಯ ಭಾಷೆಯಲ್ಲಿಯೇ ಸತ್ಯವೇದವನ್ನು ಆ ಜನಗಳಿಗೆ ನೀಡಿ ಸುಧಾರಣೆಯನ್ನು ಏರ್ಪಡಿಸಿದನೋ ಅದೇ ರೀತಿಯಾಗಿ ಲ್ಯಾಟಿನ್ ಭಾಷೆಯಲ್ಲಿದ್ದಂತಹ ಸತ್ಯವೇದವನ್ನು ವಿಕ್ಲಿಪ್ ಆಂಗ್ಲ ಭಾಷೆಗೆ ತರ್ಜುಮೆ ಮಾಡುವಂತೆವನಾಗಿದ್ದಾನೆ. ಆದರೆ ಅವನ ಒಂದು ತರ್ಜುಮೆಯಲ್ಲಿ ಕೆಲವೊಂದು ಲೋಪದೋಷಗಳು ಇರತಕ್ಕಂಥದ್ದಾಗಿದೆ. ನಂತರ ಅದನ್ನು ವಿಲಿಯಂ ಟೆಂಡೇಲ್ ಅಂತಕ್ಕಂತಹ ವ್ಯಕ್ತಿ ಆಂಗ್ಲ ಭಾಷೆಗೆ ತರ್ಜುಮೆ ಮಾಡ್ತಕ್ಕಂಥವನಾಗಿದ್ದಾನೆ. ಆ ನಿಮಿತ್ತವಾಗಿ ಇದನ್ನು ಅನೇಕ ಜನರು ಓದಲಿಕ್ಕೆ ಶುರು ಮಾಡ್ತಕ್ಕಂಥವರಾಗಿದ್ದಾರೆ. ಆದರೆ ಟೆಂಡೇಲನ ಒಂದು ಆಸಕ್ತಿ ಉಳ್ಳಂತಹ ಸತ್ಯವೇದದ ಮೇಲಿರತಕ್ಕಂತಹ ಆ ಒಂದು ಆಸಕ್ತಿಯನ್ನು ನೋಡಿ ಅನೇಕರು ಆತನ ಸತ್ಯವೇದವನ್ನು ಓದಲು ಆತನ ಪ್ರಸಂಗವನ್ನು ಕೇಳಲು ಬರ್ತಕ್ಕಂಥವರಾಗಿದ್ದಾರೆ. ಆದರೆ ಪೋಪ್ ಮಾರ್ಗ ಅದಕ್ಕೆ ತುಂಬ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗಿದೆ. ಇಂತಹ ಸಂದರ್ಭದಲ್ಲಿ ವಿಲಿಯಂ ಟೆಂಡೇಲ್ ಹೇಳ್ತಕ್ಕಂಥವನಾಗಿದ್ದಾನೆ, ನಾನು ಸತ್ಯದ ಬೀಜವನ್ನು ಬಿತ್ತಕ್ಕಂಥವನಾಗಿದ್ದೇನೆ, ಆದರೆ ಪೋಪ್ನ ಮಾರ್ಗ ಅದನ್ನು ನಾಶ ಮಾಡ್ತಕ್ಕಂಥದ್ದಾಗಿದೆ. ಆ ಬೀಜ ಮೊಳಕೆ ಒಡೆಯದ ರೀತಿಯಲ್ಲಿ ಮಾಡ್ತಕ್ಕಂಥದ್ದಾಗಿದೆ. ನಾನು ಎಲ್ಲ ಕಡೆ ಇರಲು ಸಾಧ್ಯವಿಲ್ಲ. ಹಾಗಾಗಿ ಅವರದೇ ಭಾಷೆಯಲ್ಲಿ ಸತ್ಯವೇದವನ್ನು ತರ್ಜುಮೆ ಮಾಡಿ ನೀಡಿದರೆ ಸತ್ಯವೇದವಿಲ್ಲದೆ ಜನರು ಸತ್ಯದಲ್ಲಿ ನೆಲೆಯುವಂತೆ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ನಾನು ಸತ್ಯವೇದವನ್ನು ಎಲ್ಲರಿಗೂ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಬ್ಬ ಧಾರ್ಮಿಕ ಸುಧಾರಕ ವಿಲಿಯಂ ಟೆಂಡೇಲ್ ಪ್ರಯತ್ನಿಸ್ತಕ್ಕಂಥವನಾಗಿದ್ದಾನೆ. ಪ್ರಯತ್ನಿಸಿ ಯಶಸ್ಸನ್ನು ಕಾಣುವಂಥವನಾಗಿದ್ದಾನೆ. ಅನಂತರ ಆತನು ಹೇಳುವಂಥವನಾಗಿದ್ದಾನೆ, ಕ್ರೈಸ್ತರಾಗಿರ್ತಕ್ಕಂತಹ ಜನಗಳು ಪವಿತ್ರ ಸತ್ಯವೇದ ವಚನಗಳನ್ನು ತಮ್ಮ ಸ್ವಂತ ಭಾಷೆಯಲ್ಲಿ ಹೊಂದದಿದ್ದರೆ ಅವರು ಈ ಕುತರ್ಕಗಳನ್ನು ತಾವಾಗಿಯೇ ತಡೆದುಕೊಳ್ಳಬಹುದಾಗಿತ್ತು. ಸತ್ಯವೇದವಿಲ್ಲದೆ ಜನರನ್ನು ಸತ್ಯದಲ್ಲಿ ನೆಲೆಯುವಂತೆ ಮಾಡುವುದು ಅಸಾಧ್ಯವಾದಂತಹ ಕಾರ್ಯ. ಸತ್ಯವೇದ ಅವರ ಭಾಷೆಯಲ್ಲಿ ಇದ್ದಿದ್ದರೆ ಪೋಪ್ ಮಾರ್ಗ ತಿಳಿಸುವಂತಹ ಆ ಕುತರ್ಕ ಎಲ್ಲ ವಿಧವಾದಂತಹ ತಪ್ಪು ಬೋಧನೆಗಳು ಅವರ ಎಲ್ಲ ಮೂಢನಂಬಿಕೆಗಳನ್ನು ಸ್ವತಃ ಜನಗಳೇ ಅರ್ಥ ಮಾಡಿಕೊಳ್ತಾ ಇದ್ರು. ಹಾಗಾಗಿ ಸತ್ಯವೇದವನ್ನು ಸ್ವಂತ ಭಾಷೆಯಲ್ಲಿ ನೀಡಬೇಕೆಂಬುದಾಗಿ ವಿಲಿಯಂ ಟೆಂಡೇಲ್ ಪ್ರಯತ್ನಿಸ್ತಕ್ಕಂಥವನಾಗಿದ್ದಾನೆ. ಈಗ ಅವನಿಗೆ ಒಂದು ಹೊಸ ಉದ್ದೇಶ, ಹೊಸ ಮನಸ್ಸು, ಹೊಸದಾದಂತಹ ಒಂದು ವಿಚಾರ ಅವನ ಮನಸ್ಸಿಗೆ ಒಳಪಡಿಸ್ತಕ್ಕಂಥದ್ದಾಗಿದೆ. ಅವನ ಮನಸ್ಸಿನ ಸಂಪೂರ್ಣವಾದಂತಹ ಚಿತ್ರಣ ಹೊಸ ವಿಚಾರದೊಂದಿಗೆ ಸ್ವಾಧೀನಪಡಿಸಿಕೊಳ್ಳುವಂತಾಗಿದೆ. ಸ್ವಾಧೀನಪಡಿಸಿಕೊಂಡಂತಹ ಸಮಯದಲ್ಲಿ ವಿಲಿಯಂ ಟೆಂಡೆಲ್ ಹೇಳುವಂತವನಾಗಿದ್ದಾನೆ, ಯಾವ ರೀತಿಯಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನಗಳು ಇಸ್ರಾಯೇಲರ ಭಾಷೆಯಲ್ಲಿಯೇ ಕೀರ್ತನೆಯನ್ನು ಯೆಹೋವನ ಆಲಯದಲ್ಲಿ ಹಾಡಲಾಗುತ್ತಿತ್ತು ಮತ್ತು ಸುವಾರ್ತೆಯನ್ನು ಸಹ ತಮ್ಮ ಸ್ವಂತ ಭಾಷೆಯಲ್ಲಿಯೇ ಸಾರಲಾಗ್ತಕ್ಕಂಥದ್ದಾಗಿತ್ತು. ಅದೇ ರೀತಿಯಾಗಿ ಇಂಗ್ಲೆಂಡಿನಲ್ಲಿ ಇರತಕ್ಕಂಥ ಜನಗಳಿಗೆ ಯಾಕೆ ತಮ್ಮ ಸ್ವಂತ ಭಾಷೆಯಲ್ಲಿಯೇ ಹಾಡನ್ನು ಹಾಡಲು ಸುವಾರ್ತೆಯನ್ನು ಸಾರಲು ಸತ್ಯವೇದವನ್ನು ನೀಡಬಾರದು, ಯಾಕೆ ಇಂಗ್ಲೆಂಡಿನಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿಯೇ ಮಾತನಾಡಬಾರದು ಅನ್ನುವಂಥ ಪ್ರಶ್ನೆ ಅವನಲ್ಲಿ ಒಳಿತಕ್ಕಂಥದ್ದಾಗಿದೆ. ಅನಂತರ ಆತನು ಹೇಳ್ತಕ್ಕಂಥನಾಗಿದ್ದಾನೆ, ಇಸ್ರಾಯೇಲರು ಅವರು ಹಳೆಯ ಕಾಲದಲ್ಲಿರ್ತಕ್ಕಂಥವರಾಗಿದ್ದರು, ಆದರೆ ನಾವು ಯಾವ ರೀತಿಯಲ್ಲಿ ಇದ್ದೇವೆ ಅಂದರೆ ಸತ್ಯದ ಬೆಳಕು ನಮಗೆ ಪ್ರಕಾಶಮಾನವಾಗಿ ಬಂದಿದೆ. ಅದಕ್ಕೆ ಅವನು ಹೇಳ್ತಕ್ಕಂಥವನಾಗಿದ್ದಾನೆ, ಮುಂಜಾನೆಗಿಂತ ಮಧ್ಯಾಹ್ನದ ಸಮಯದಲ್ಲಿ ಕಡಿಮೆ ಬೆಳಕನ್ನು ಹೊಂದಿರಬೇಕೇ ಅನ್ನುವಂಥ ಪ್ರಶ್ನೆ ಅವನಲ್ಲಿ ಮೂಡ್ತಕ್ಕಂಥದ್ದಾಗಿದೆ ಪ್ರೀತಿಯೇಳುಗರೆ. ಯಾಕೆಂದರೆ ಮುಂಜಾನೆ ಅಂತಕ್ಕಂಥದ್ದು ಆ ಇಸ್ರಾಯೇಲರ ಒಂದು ವಿಚಾರವನ್ನು ತಿಳಿಸ್ತಕ್ಕಂಥದ್ದಾಗಿದೆ. ನಮ್ಮ ಕಾಲಕ್ಕೆ ಬಂದಾಗ ಎಷ್ಟೋ ವಿಚಾರಗಳು ಮುಂದುವರೆದಿದೆ, ಆಗಿರಬೇಕಾದರೆ ನಾವು ಇನ್ನೂ ಸಹ ಮುಂಜಾನೆಯಿಂದ ಬರುವಂತಹ ಸೂರ್ಯನ ರೀತಿಯಲ್ಲಿ ಇರಬೇಕಾ? ಸತ್ಯದ ಬೆಳಕು ಮಧ್ಯಾಹ್ನಕ್ಕೆ ಬಂದಿದೆ ಅಂದರೆ ಪ್ರಕಾಶಮಾನವಾಗಿ ಹೊಳೆಯುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಾಗಿರಬೇಕಾದರೆ ಹೇಗೆ ನಾವು ಇನ್ನೂ ಸಹ ಈಗ ತಾನೇ ಎದ್ದಂತಹ ಮುಂಜಾನೆದ ಬೆಳಕಿನ ರೀತಿಯಲ್ಲಿ ನಾವು ಇರತಕ್ಕಂಥವರಾಗಿದ್ದೇವೆ? ಅದು ಸಾಧ್ಯವಿಲ್ಲ ಎನ್ನುವಂತಹ ವಿಚಾರವನ್ನು ಅವನು ಹೊರತುಕೊಳ್ತಕ್ಕಂಥವನಾಗಿದ್ದಾನೆ. ನಂತರ ಸಭೆಯ ವಿದ್ವಾಂಸರು ಮತ್ತು ಶಿಕ್ಷಕರುಗಳು ಎಲ್ಲರನ್ನ ಆತನು ಒಟ್ಟುಗೂಡಿಸ್ತಕ್ಕಂಥವನಾಗಿದ್ದಾನೆ. ಕ್ರೈಸ್ತರು ಹೊಸ ಒಡಂಬಡಿಕೆಯನ್ನು ತಮ್ಮ ಮಾತೃಭಾಷೆಯಲ್ಲೇ ಓದಬೇಕು ಅನ್ನುವಂತಹ ವಿಚಾರವನ್ನು ಆತನು ಮುಂದಿಡತಕ್ಕಂಥವನಾಗಿದ್ದಾನೆ. ಆಗ ಎಲ್ಲರಿಗೂ ಸಹ ಅದು ಅರ್ಥಾಗ್ತಕ್ಕಂಥದ್ದಾಗಿದೆ. ಸತ್ಯವೇದದಿಂದ ಮಾತ್ರ ಮನುಷ್ಯರು ಸತ್ಯವನ್ನು ಅರಿಯಬಹುದು ಅನ್ನುವಂಥ ವಿಚಾರವನ್ನು ಅಲ್ಲಿರ್ತಕ್ಕಂತಹ ಅನೇಕ ಸಭೆಯ ವಿದ್ವಾಂಸರುಗಳಿಗೆ ಶಿಕ್ಷಕರುಗಳಿಗೆ ಪರಸ್ಪರ ಭಿನ್ನಾಭಿಪ್ರಾಯವನ್ನು ಹೊಂದಿದವರಿಗೆ ಈತನು ತಿಳಿಸುವಂಥವನಾಗಿದ್ದಾನೆ. ನಂತರ ಪ್ರಿಯ ಕೇಳುಗರೆ, ಒಬ್ಬರು ಈ ವಿದ್ವಾಂಸರನ್ನು ಹಿಡಿದಿದ್ದರೆ ಇನ್ನೊಬ್ಬರು ಮತ್ತೊಬ್ಬ ವಿದ್ವಾಂಸರನ್ನು ಹಿಡಿದಿದ್ದಾರೆ. ಈಗ ಈ ಪ್ರತಿಯೊಬ್ಬ ವಿದ್ವಾಂಸರು ಇನ್ನೊಬ್ಬರನ್ನು ವಿರೋಧಿಸುತ್ತಾರೆ. ಹಾಗಾದರೆ ಸರಿಯನ್ನು ಹೇಳುವುದರಿಂದ ತಪ್ಪು ಹೇಳುವವರನ್ನು ನಾವು ಪ್ರತ್ಯೇಕಿಸುವುದು ಹೇಗೆ? ಖಂಡಿತವಾಗಿಯೂ ದೇವರ ವಾಕ್ಯದ ಆಧಾರದ ಮೇಲೆ ಎಂಬುದಾಗಿ ವಿಲಿಯಂ ಟೆಂಡೆಲ್ ಹೇಳ್ತಕ್ಕಂಥನಾಗಿದ್ದಾನೆ. ಈ ಒಂದು ಪರಿಸ್ಥಿತಿ ಇವತ್ತಿನ ದಿನಗಳಲ್ಲಿ ನಮ್ಮ ಸಭೆಗಳಲ್ಲೂ ಸಹ ನಡೀತಕ್ಕಂಥದ್ದಾಗಿದೆ. ನಾವು ಜೀವಿಸುವಂತಹ ಕ್ರೈಸ್ತ ಸಮುದಾಯದಲ್ಲಿ ಹೆಚ್ಚಾಗಿ ನಡೀತಕ್ಕಂಥದ್ದಾಗಿದೆ. ಒಬ್ಬರು ಮತ್ತೊಬ್ಬ ಪಾಸ್ಟರ್ ಹೇಳುವುದು ಸರಿ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ, ಮತ್ತೊಬ್ಬರು ಇನ್ನೊಬ್ಬ ಬೋಧಕ್ಕೆ ಹೇಳ್ತಕ್ಕಂಥದ್ದು ಸರಿ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಹೀಗಿರಬೇಕಾದಾಗ ಒಬ್ಬರು ಇನ್ನೊಬ್ಬರನ್ನು ವಿರೋಧಿಸುತ್ತಿದ್ದಾರೆ ಅನ್ನುವುದನ್ನು ನಾವು ನೋಡುವುದಾದರೆ, ಹಾಗಾದರೆ ಯಾರು ಹೇಳುವುದು ಸತ್ಯ ಅನ್ನುವಂಥದ್ದನ್ನು ನಾವು ಹೇಗೆ ಕಂಡುಹಿಡಿಯುವುದು? ಹೇಗೆ ಕಂಡುಹಿಡಿಯುವುದು ಅಂದರೆ ಪ್ರಿಯ ಕೇಳುಗರೆ, ಸತ್ಯವೇದದಿಂದ ಮಾತ್ರ. ಹಾಗಾಗಿ ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ಆ ಬೋಧಕರು ಈ ರೀತಿಯಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಆ ಬೋಧಕರು ಹೇಳ್ತಕ್ಕಂಥದ್ದೇ ಸರಿ ಅಥವಾ ಈ ಬೋಧಕರು ಹೇಳ್ತಕ್ಕಂಥದ್ದೇ ಸರಿ ಎಂಬುದಾಗಿ ಬೋಧಕರು ಹೇಳುವಂತಹ ವಿಚಾರಕ್ಕೆ ನೀವು ಸರಿಯಾಗಿ ನಿಲ್ಲಬಾರದು. ಅದಕ್ಕೆ ಬದಲಾಗಿ ಬೋಧಕರು ಹೇಳುವಂತಹ ಸತ್ಯ ಸತ್ಯವೇದದಲ್ಲಿ ಇದೆಯೇ ಅನ್ನುವಂಥದ್ದನ್ನು ನಮ್ಮ ಸ್ವಂತ ಭಾಷೆಯಲ್ಲಿರ್ತಕ್ಕಂತಹ ನಮ್ಮ ಕೈಯಲ್ಲಿರ್ತಕ್ಕಂತಹ ಸತ್ಯವೇದವನ್ನು ತೆಗೆದು ಓದಬೇಕು. ಯಾಕೆಂದರೆ ಸತ್ಯವೇದ ಮಾತ್ರ ನಮಗೆ ಯಾವ ಬೋಧಕ, ಯಾವ ವಿದ್ವಾಂಸ, ಯಾವ ಶಿಕ್ಷಕ, ಯಾವ ಒಂದು ವಿಚಾರವನ್ನು ಹೇಳ್ತಕ್ಕಂಥವನಾಗಿದ್ದಾನೆ ಅನ್ನುವುದನ್ನು ಅರಿತುಕೊಳ್ಳಲು ಸಾಧ್ಯ. ಅದಕ್ಕೋಸ್ಕರವೇ ಮಾರ್ಟಿನ್ ಲೂಥರ್ ಹೇಳಿದನು, ಸತ್ಯವೇದ ಮಾತ್ರ ಎಂಬುದಾಗಿ, ಬೈಬಲ್ ಆ್ಯಂಡ್ ಬೈಬಲ್ ಅಲೋನ್ ಎಂಬುದಾಗಿ ಹೇಳಿದನು, ಸೋಲ ಸ್ಕ್ರಿಪ್ಚರ್ ಎಂಬುದಾಗಿ ಕರೀತಕ್ಕಂಥವರಾಗಿದ್ದಾರೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಗಮನಿಸುವಂತಹ ಒಂದು ಪ್ರಮುಖವಾದಂಥ ವಿಚಾರವೇನೆಂದರೆ, ನಾವು ಸತ್ಯವೇದವನ್ನು ಇಟ್ಟುಕೊಂಡು ಮಾತ್ರ ಯಾರು ಹೇಳ್ತಕ್ಕಂಥದ್ದು ಸರಿ ಎಂಬುದನ್ನು ವಿಮರ್ಶೆ ಮಾಡಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಇದಾದ ಸ್ವಲ್ಪ ಸಮಯದ ನಂತರ ಒಬ್ಬ ವಿದ್ವಾಂಸ ಚಿತ್ರನಾಗಿರ್ತಕ್ಕಂತಹ ಕಥೋಲಿಕ್ ವಿದ್ವಾಂಸನು ವಿಲಿಯಂ ಟೆಂಡೆಲ್ನೊಂದಿಗೆ ವಿವಾದದಲ್ಲಿ ನಿರತನಾಗಿ ಹೇಳುವಂತವನಾಗಿದ್ದಾನೆ, ನಾವು ಪೋಪ್ನ ನಿಯಮಗಳಿಗಿಂತ ದೇವರ ನಿಯಮಗಳಲ್ಲಿ ಇರುವುದು ಉತ್ತಮ ಎಂದು ಉದ್ಗರಿಸಿದನು. ಆಗ ಟೆಂಡೆಲ್ ಈ ರೀತಿಯಾಗಿ ಉತ್ತರಿಸುವಂತೆನಾಗಿದ್ದಾನೆ, ನಾನು ಪೋಪ್ ಮತ್ತು ಅವನ ಎಲ್ಲ ನಿಯಮಗಳನ್ನು ಧಿಕ್ಕರಿಸುತ್ತೇನೆ. ಒಂದು ವೇಳೆ ದೇವರು ನನ್ನ ಜೀವವನ್ನು ಉಳಿಸಿಬಿಟ್ಟರೆ ಅನೇಕ ವರ್ಷಗಳು ಉಳಿದಿದ್ದರೂ ಸರಿ, ನೇಗಿಲನ್ನು ಹಿಡಿಯುವ ಒಬ್ಬ ಹುಡುಗನು ನಿಮಗಿಂತಲೂ ಹೆಚ್ಚು ಸತ್ಯವೇದ ವಚನಗಳನ್ನು ತಿಳಿದುಕೊಳ್ಳುವಂತೆ ಮಾಡುವೆನು ಹೇಳ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಅದೇನೆಂದರೆ ಒಂದು ವೇಳೆ ದೇವರು ನನ್ನ ಜೀವವನ್ನು ಉಳಿಸಿದರೆ, ಸಾಧಾರಣ ಒಬ್ಬ ರೈತ, ಆ ರೈತನು ಸಹ ಕಥೋಲಿಕ ಸಭೆಗಿಂತ ಹೆಚ್ಚಾಗಿ ಸತ್ಯವೇದವನ್ನು ತಿಳಿದುಕೊಂಡು ಬೋಧಿಸುವ ರೀತಿಯಲ್ಲಿ ನಾನು ಮಾರ್ಪಾಡು ಮಾಡಲು ಸಾಧ್ಯ. ಹಾಗಾಗಿ ದೇವರು ನನಗೆ ಆತನ ಕೃಪೆಯಿಂದ ಸಮಯವನ್ನು ಕೊಟ್ಟು ಜೀವವನ್ನು ಉಳಿಸಿದರೆ ಆ ರೀತಿ ಕಾರ್ಯವನ್ನು ಮಾಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಆತನು ಹೇಳುವಂಥವನಾಗಿದ್ದಾನೆ. ಆದರೆ ದೇವರ ಚಿತ್ತವೇ ಬೇರೆಯಾಗಿದೆ ಪ್ರಿಯ ಕೇಳುಗರೆ. ಆದರೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಎಂದಿಗೂ ಸಹ ಹೋಗಲು ಸಾಧ್ಯವಿಲ್ಲ. ಹೊಸ ಒಡಂಬಡಿಕೆಯ ಸತ್ಯವೇದ ವಚನಗಳನ್ನು ಜನರಿಗೆ ಅವರದೇ ಭಾಷೆಯಲ್ಲಿ ಕೊಡಬೇಕೆಂಬ ಅವನಿಗಿದ್ದಂಥ ಉದ್ದೇಶವು ಮತ್ತಷ್ಟು ಈಗ ದೃಢವಾಯಿತು. ಮತ್ತು ಅವನು ತತ್ಕ್ಷಣವೇ ಆ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಂಡನು. ಹಿಂಸೆಯಿಂದ ತನ್ನ ಮನೆಯಿಂದ ಹೊರದೂಡಲ್ಪಟ್ಟು ಅವನು ಲಂಡನ್ನಿಗೆ ಹೋದನು. ಅಲ್ಲಿ ಸ್ವಲ್ಪ ಸಮಯದವರೆಗೆ ತನ್ನ ದುಡಿಮೆಯನ್ನು ಯಾವುದೇ ಅಡೆತಡೆ ಇಲ್ಲದೆ ಮುಂದುವರಿಸಿದನು. ಅಂದರೆ ಸತ್ಯವೇದವನ್ನು ತರ್ಜುಮೆ ಮಾಡುವಂತಹ ಆ ಒಂದು ಕೆಲಸವನ್ನು ಆತನು ಮುಂದುವರಿಸತಕ್ಕಂಥವನಾಗಿದ್ದಾನೆ. ಆ ಕೆಲಸಕ್ಕೆ ಯಾವುದೇ ಅಡ್ಡಿ ಇಲ್ಲದೆ ಅವನು ಮಾಡುವಂಥವನಾಗಿದ್ದಾನೆ. ಆದರೆ ಮತ್ತೆ ಪೋಪ್ ಕಡೆಯವರ ಹಿಂಸಾಚಾರವು ಅವನನ್ನು ಪಲಾಯನ ಮಾಡುವಂತೆ ಒತ್ತಾಯಿಸಿತು. ಆದರೆ ಅಲ್ಲಿ ಪೋಪ್ನವರು ಬರ್ತಕ್ಕಂಥವರಾಗಿದ್ದಾರೆ, ಬಂದು ಹಿಂಸೆಯನ್ನು ಆರಂಭಿಸ್ತಕ್ಕಂಥವರಾಗಿದ್ದಾರೆ. ಹಿಂಸೆಯ ನಿಮಿತ್ತ ಅವನು ಲಂಡನನ್ನು ಬಿಡಬೇಕಾದಂಥ ಪರಿಸ್ಥಿತಿ ಬರ್ತಕ್ಕಂಥದ್ದಾಗಿದೆ. ಅವನು ಲಂಡನನ್ನು ಬಿಟ್ಟು ಎಲ್ಲಿಗೆ ಹೋಗ್ತಕ್ಕಂಥನಾಗಿದ್ದಾನೆ ಅಂದರೆ ಇಡೀ ಇಂಗ್ಲೆಂಡ್ ಅವನ ವಿರುದ್ಧ ರೊಚ್ಚಿ ಹೋಗಿದಂತೆ ತೋರಿಸಿತು. ಮತ್ತು ಅವನು ಜರ್ಮನಿಯಲ್ಲಿ ಆಶ್ರಯ ಪಡೆದು ಅಲ್ಲಿಯೇ ಸತ್ಯವೇದವನ್ನು ತರ್ಜುಮೆ ಮಾಡಲು ನಿರ್ಧರಿಸಿದನು. ಅಲ್ಲಿ ಅವನು ಇಂಗ್ಲಿಷ್ ಭಾಷೆಯ ಹೊಸ ಒಡಂಬಡಿಕೆಯ ಮುದ್ರಣವನ್ನು ಆರಂಭಿಸಿದನು. ಎರಡು ಬಾರಿ ಕೆಲಸವನ್ನು ನಿಲ್ಲಿಸಬೇಕಾಗಿತ್ತು. ಆದರೆ ಒಂದು ನಗರದಲ್ಲಿ ಮುದ್ರಿಸುವುದನ್ನು ನಿಷೇಧಿಸಿದಾಗ ಅವನು ಇನ್ನೊಂದು ನಗರಕ್ಕೆ ಹೋದನು. ಕೊನೆಗೆ ಅವನು ಓಮ್ಸ್ಗೆ ಹೋದನು. ಅಲ್ಲಿ ಕೆಲವು ವರ್ಷಗಳ ಹಿಂದೆ ಮಾರ್ಟಿನ್ ಲೂಥರ್ ಸಾಮಾನ್ಯ ಸಭೆಯ ಮುಂದೆ ಸುವಾರ್ತೆಯನ್ನು ಸಮರ್ಥಿಸಿಕೊಂಡಿದ್ದನು. ಆ ಪ್ರಾಚೀನ ನಗರದಲ್ಲಿ ಸುಧಾರಣೆಯ ಅನೇಕ ಸ್ನೇಹಿತರು ಇದ್ದರು. ಅಲ್ಲಿ ಟೆಂಡೆಲ್ ಹೆಚ್ಚಿನ ಅಡೆತಡೆಯಿಲ್ಲದೆ ಅವನ ಕೆಲಸವನ್ನು ಮುಂದುವರಿಸಿದನು. ಹೊಸ ಒಡಂಬಡಿಕೆಯ 3,000 ಪ್ರತಿಗಳನ್ನು ಶೀಘ್ರದಲ್ಲಿಯೇ ಸಂಪೂರ್ಣಗೊಳಿಸಿ ಮತ್ತು ಅದೇ ವರ್ಷದಲ್ಲಿ ಮತ್ತೊಂದು ಆವೃತ್ತಿಯನ್ನು ಅನುಸರಿಸಲ್ಪಟ್ಟಿತು. ಪ್ರಿಯ ಕೇಳುಗರೆ, ತೆಂಡೇಲನಿಗೆ ಎಷ್ಟು ಸತ್ಯವೇದದ ಮೇಲೆ ದಾಹವಿತ್ತು ಎಂಬುದನ್ನು ಈ ಮೂಲಕವಾಗಿ ಅರಿತುಕೊಳ್ಳಬಹುದು. ಒಂದು ಸ್ಥಳಕ್ಕೆ ಹೋಗ್ತಕ್ಕಂಥನಾಗಿದ್ದಾನೆ, ಅಲ್ಲಿ ಮುದ್ರೆಯನ್ನು ಮಾಡಲು ಪ್ರಯತ್ನಿಸ್ತಕ್ಕಂಥನಾಗಿದ್ದಾನೆ. ಆದರೆ ಅಲ್ಲಿ ಅವನಿಗೆ ಅನೇಕ ಅಡೆತಡೆಗಳು ಬರ್ತಕ್ಕಂಥದ್ದಾಗಿದೆ. ಕೆಲಸವನ್ನು ನಿಲ್ಲಿಸ್ತಕ್ಕಂಥನಾಗಿದ್ದಾನೆ. ನಂತರ ಆತನು ಹೋಗ್ತಕ್ಕಂಥದ್ದೆಲ್ಲಿ ಅಂದರೆ ಒಂದು ಸಮಯದಲ್ಲಿ ಓಮ್ಸ್ ಅಂತಕ್ಕಂತಹ ಆ ಒಂದು ಸ್ಥಳದಲ್ಲಿ ಮಾರ್ಟಿನ್ ಲೂಥರ್ ಸುವಾರ್ತೆಯನ್ನು ಸಮರ್ಥಿಸಿಕೊಂಡನು. ಆ ಒಂದು ಸ್ಥಳದಲ್ಲಿ ಅನೇಕ ಧಾರ್ಮಿಕ ಸುಧಾರಕರುಗಳಿದ್ದರು. ಆ ಸ್ಥಳಕ್ಕೆ ಹೋಗ್ತಕ್ಕಂಥನಾಗಿದ್ದಾನೆ. ಹೋಗಿ ಅಲ್ಲಿ ಒಂದು ಹೊಸ ಒಡಂಬಡಿಕೆಯನ್ನು ಸಂಪೂರ್ಣವಾಗಿ ತರ್ಜುಮೆ ಮಾಡಿ ಮುದ್ರಿಸಿ 3,000 ಪ್ರತಿಗಳನ್ನು ಆತನು ಹೊರತರತಕ್ಕಂಥನಾಗಿದ್ದಾನೆ. ಮತ್ತಷ್ಟನ್ನು ಇನ್ನೂ ಮಾಡಲು ಆತನು ಮುಂದುವರಿಸತಕ್ಕಂಥನಾಗಿದ್ದಾನೆ. ಅವನು ಬಹಳ ಶ್ರದ್ಧೆ ಮತ್ತು ಪರಿಶ್ರಮದಿಂದ ತನ್ನ ದುಡಿಮೆಯನ್ನು ಮುಂದುವರಿಸಿದನು. ಇಂಗ್ಲಿಷ್ ಅಧಿಕಾರಿಗಳು ತಮ್ಮ ಬಂದರುಗಳನ್ನು ಅತ್ಯಂತ ಕಟ್ಟುನಿಟ್ಟಾದಂತಹ ಜಾಗರೂಕತೆಯಿಂದ ಕಾಪಾಡಿದರು. ದೇವರ ವಾಕ್ಯವನ್ನು ವಿವಿಧ ರೀತಿಯಲ್ಲಿ ರಹಸ್ಯವಾಗಿ ಲಂಡನ್ಗೆ ತಲುಪಿಸಲಾಯಿತು. ಒಂದು ಕಡೆಯಿಂದ ಅವನು ತರ್ಜುಮೆ ಮಾಡಿ ಮುದ್ರೆ ಮಾಡಿ ಹಾಕಿರ್ತಕ್ಕಂತಹ ಆ ಒಂದು ಸತ್ಯವೇದವನ್ನು 3,000 ಪ್ರತಿಗಳನ್ನು ಲಂಡನ್ಗೆ ತರಬೇಕು. ಪ್ರಿಯ ಕೇಳುಗರೆ, ಜರ್ಮನಿಯಿಂದ ಲಂಡನ್ಗೆ ಬರಬೇಕು. ಆದರೆ ಇಲ್ಲಿ ಆಂಗ್ಲ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ ಎಲ್ಲ ಬಂದರುಗಳನ್ನು ಅಲ್ಲಿಂದ ತರಬೇಕಾದ್ರೆ ಹಡಗುಗಳ ಮೂಲಕವಾಗಿ ಆಗಿನ ಕಾಲದಲ್ಲಿ ಎಲ್ಲ ಪರಿಶೋಧನೆಯನ್ನು ಮಾಡ್ತಕ್ಕಂಥವರಾಗಿದ್ದರು. ಆ ನಿಟ್ಟಿನಲ್ಲಿ ತುಂಬ ಕಟ್ಟುನಿಟ್ಟಾದಂತಹ ಜಾಗರೂಕತೆಯನ್ನು ವಹಿಸಿದರು. ಆದರೆ ರಹಸ್ಯವಾಗಿ ದೇವರ ವಾಕ್ಯವನ್ನು ಇಂಗ್ಲೆಂಡಿಗೆ ತರತಕ್ಕಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ ಪ್ರಿಯ ಕೇಳುಗರೆ, ದೇವರು ಕಾರ್ಯವನ್ನು ಮಾಡುವಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಾಗ ಆತನ ಕಾರ್ಯ ನಮ್ಮಿಂದ ವರ್ಣಿಸಲು ಅಸಾಧ್ಯ. ಆಶ್ಚರ್ಯವಾದ ರೀತಿಯಲ್ಲಿ ತನ್ನ ಮಕ್ಕಳಿಗೆ ಮಾರ್ಗವನ್ನು ಸಿದ್ಧ ಮಾಡತಕ್ಕಂಥವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹುಲ್ಲು ಒಣಗಿ ಹೋಗಬಹುದು, ಹೂವು ಬಾಡಿ ಹೋಗಬಹುದು, ಆದರೆ ದೇವರ ವಾಕ್ಯವು ಸದಾಕಾಲವು ಇರುವುದು ಎಂಬುದಾಗಿ ನಾವು ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಓದ್ತಕ್ಕಂಥವರಾಗಿದ್ದೇವೆ. ಇನ್ನೂ ಸಹ ಯೇಸು ಸ್ವಾಮಿ ಲೋಕದಲ್ಲಿ ಇರಬೇಕಾದಂಥ ಸಮಯದಲ್ಲಿ ಆತನು ಹೇಳಿದನು. ಪ್ರಿಯ ಕೇಳುಗರೆ, ಅದೇನೆಂದರೆ ದೇವರ ವಾಕ್ಯ ಎಂದಿಗೂ ಸಹ ಅಳಿದು ಹೋಗುವುದಿಲ್ಲ. ಆಕಾಶ ಭೂಮಿಯು ಸಹ ಅಳಿದು ಹೋಗ್ತಕ್ಕಂಥದ್ದಾಗಿದೆ. ಆದರೆ ಒಂದು ಗುಡಿಸಾದರೂ, ಒಂದು ಸೊನ್ನೆ ಆದರೂ ದೇವರ ವಾಕ್ಯ ಅಳಿದು ಹೋಗುವುದಿಲ್ಲ, ಎಲ್ಲವೂ ಸಹ ನೆರವೇರತಕ್ಕಂಥದ್ದಾಗಿದೆ ಎಂಬುದಾಗಿ. ಅದೇ ರೀತಿಯಲ್ಲಿ ಈ ಕತ್ತಲೆ ಯುಗದಲ್ಲಿ ದೇವರ ವಾಕ್ಯವನ್ನು ಯಾರಿಗೂ ಸಹ ನೀಡಬಾರದೆಂಬುದಾಗಿ ಕಥೋಲಿಕ ಮಾರ್ಗ ಅದನ್ನು ಅಡಗಿಸಿ ಕತ್ತಲೆಯಲ್ಲಿ ಇಟ್ಟಿತು. ಮಾತ್ರವಲ್ಲದೆ ಸತ್ಯವೇದವನ್ನು ಕೇವಲ ಪಾದ್ರಿಗಳು ಮಾತ್ರ ವಿವರಿಸಲು ಸಾಧ್ಯ ಎನ್ನುವಂತಹ ಒಂದು ತಪ್ಪಾದಂಥ ಬೋಧನೆಯನ್ನು ಜನಗಳಿಗೆ ನೀಡುವುದರ ಮೂಲಕವಾಗಿ ಜನಗಳನ್ನು ಕತ್ತಲೆಯಲ್ಲಿಟ್ಟಿದ್ದರು. ಆದರೆ ವಿಲಿಯಂ ಟೆಂಡೇಲ್ ಮತ್ತು ಇನ್ನೂ ಅನೇಕರು ಸತ್ಯವೇದವನ್ನು ಆ ಜನಗಳ ಭಾಷೆಯಲ್ಲಿಯೇ, ಸ್ವಂತ ಭಾಷೆಯಲ್ಲಿಯೇ ತರ್ಜುಮೆ ಮಾಡಿ ನೀಡುವುದಕ್ಕೆ ಪ್ರಯತ್ನಿಸುವಂತೆವನಾಗಿದ್ದಾನೆ. ಅದರಲ್ಲಿ ಯಶಸ್ಸನ್ನು ಸಹ ಕಾಣುವಂತೆವನಾಗಿದ್ದಾನೆ. ಆದರೆ ರಹಸ್ಯವಾಗಿ ಇಂಗ್ಲೆಂಡಿಗೆ ಆ ಒಂದು ದೇವರ ವಾಕ್ಯವನ್ನು ತರಲಾಯಿತು ಮತ್ತು ಅಲ್ಲಿಂದ ದೇಶದಾದ್ಯಂತ ಪ್ರಸಾರ ಮಾಡಲಾಯಿತು. ಪೋಪ್ನ ಕಡೆಯವರು ಸತ್ಯವೇದವನ್ನು ಅತ್ತಿಕ್ಕಲು ಪ್ರಯತ್ನಿಸಿದರು, ಆದರೆ ಅದೆಲ್ಲವೂ ಸಹ ವ್ಯರ್ಥವಾಯಿತು. ಒಂದು ಕಾಲದಲ್ಲಿ ಡ್ಯಾರಾಮಾನ್ ಬಿಷಪ್ ಅನ್ನುವಂಥ ಒಬ್ಬ ವ್ಯಕ್ತಿ ಟೆಂಡೇಲನ ಸತ್ಯವೇದಗಳ ಸಂಗ್ರಹ ಇಟ್ಟುಕೊಂಡಿದ್ದ. ಅವನ ಮಾರಾಟಗಾರರ ಸ್ನೇಹಿತನಿಂದ ಆ ಎಲ್ಲ ಸತ್ಯವೇದವನ್ನು ಖರೀದಿಸಿದನು. ಆದರೆ ಅವನ ಉದ್ದೇಶ ಏನೆಂಬುದಾಗಿ ನಾವು ನೋಡಬೇಕಾದರೆ, ಆ ಸತ್ಯವೇದವನ್ನು ಖರೀದಿಸಿ ಮತ್ತೊಬ್ಬರಿಗೆ ನೀಡುವುದಕ್ಕಲ್ಲ. ಅವನ ಉದ್ದೇಶ ಏನೆಂದರೆ, ಅವನು ಎಲ್ಲ ಸತ್ಯವೇದಗಳನ್ನು ನಾಶ ಮಾಡಿದರೆ ಸುಧಾರಣೆ ಕೆಲಸಕ್ಕೆ ಬಹಳ ಅಡ್ಡಿಯಾಗುತ್ತದೆ ಎಂದು ಊಹಿಸಿದನು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಹೀಗೆ ಒದಗಿಸಲಾದಂತಹ ಹಣವು ಹೊಸ ಮತ್ತು ಉತ್ತಮ ಆವೃತ್ತಿಗಾಗಿ ಸಾಮಗ್ರಿಗಳನ್ನು ಖರೀದಿಸಲು ಸಹಾಯವಾಯಿತು. ಆದರೆ ಪ್ರಕಟಿಸಲು ಬಹಳವೇ ಇದು ಅನುಕೂಲವಾಯಿತು. ಪ್ರಿಯ ಕೇಳುಗರೆ, ದೇವರು ಯಾವ ರೀತಿಯಲ್ಲಿ ಬದಲಾಯಿಸತಕ್ಕಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರಿಂದ ಯಾವುದೂ ಸಹ ಅಸಾಧ್ಯವಿಲ್ಲ. ಪ್ರಿಯ ಕೇಳುಗರೆ, ಈ ಬಿಷಪ್ ಡೆಹರಮಾನ್ ಅಂತಕ್ಕಂಥವನು ಹೇಳ್ತಕ್ಕಂಥವನಾಗಿದ್ದಾನೆ, ನೆನೆಸ್ತಕ್ಕಂಥವನಾಗಿದ್ದಾನೆ ಏನೆಂದರೆ, ನಾನೇ ಆ ಒಂದು ಸಂಪೂರ್ಣ ಸತ್ಯವೇದವನ್ನು 3,000 ಸತ್ಯವೇದವನ್ನು ನಾನೇ ಖರೀದಿಸಿಕೊಂಡು ಅದನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಟ್ಟರೆ ಅವರ ಒಂದು ಸುಧಾರಣೆ ತಡೆಯಾಗ್ತಕ್ಕಂಥದ್ದಾಗಿದೆ. ಹಾಗಾಗಿ ಎಷ್ಟೇ ಹಣ ಆದರೂ ಪರವಾಗಿಲ್ಲ, ನಾನು ಅವುಗಳನ್ನ ಖರೀದಿಸಬೇಕೆಂಬುದಾಗಿ ಹೆಚ್ಚು ಹಣವನ್ನು ಕೊಂಡುಕೊಂಡು ಆ ಒಂದು ಸತ್ಯವೇದಗಳನ್ನೆಲ್ಲ ಪಡೆದುಕೊಳ್ತಕ್ಕಂಥವನಾಗಿದ್ದಾನೆ. ಅನೇಕ ಹಣವನ್ನು ವ್ಯಯ ಮಾಡ್ತಕ್ಕಂಥವನಾಗಿದ್ದಾನೆ ಬಿಷಪ್. ಯಾಕೆಂದರೆ ಆಗಿನ ಕಾಲದಲ್ಲಿ ಕಥೋಲಿಕರ ಬಿಷಪ್ಪುಗಳು ಪಾದ್ರಿಗಳ ಕೈಯಲ್ಲಿ ಹಣ ಹೇರಳವಾಗಿತ್ತು. ಪ್ರಿಯ ಕೇಳುಗರೆ, ಯಾಕೆಂದರೆ ಪಾಪ ಕ್ಷಮಾಪಣೆ ಚೀಟಿಯನ್ನು ಮಾರಾಟ ಮಾಡುವುದರ ಮೂಲಕವಾಗಿ ಅತಿ ಹೆಚ್ಚು ಹಣವನ್ನು ಅವರು ಗಳಿಸಿದರು. ಹಾಗಾಗಿ ಅವರು ಎಷ್ಟೇ ಹಣವನ್ನು ವ್ಯಯ ಮಾಡುವಂಥವರಾಗಿದ್ದರು ಅಂದರೆ, ದುಂದುವೆಚ್ಚ ಮಾಡುವಂಥವರಾಗಿದ್ದರು ಅಂದರೆ ಅದನ್ನು ಹೇಳಲು ಅಸಾಧ್ಯ. ಆ ರೀತಿಯಾಗಿ ಮಾಡ್ತಕ್ಕಂಥವರಾಗಿದ್ದಾರೆ. ಆ ಸಮಯದಲ್ಲಿಯೇ ಬಿಷಪ್ ಇಲ್ಲಿ ಎಲ್ಲವನ್ನ ಖರೀದಿಸಿಕೊಳ್ತಕ್ಕಂಥನಾಗಿದ್ದಾನೆ. ಆದರೆ ಅವನು ಕೊಟ್ಟಂತ ಹಣದಿಂದ ಏನು ವಿಲಿಯಂ ಟೆಂಡೆಲ್ ಹೊಸ ಆವೃತ್ತಿಯನ್ನ ತರ್ಜುಮೆ ಮಾಡಿದ್ದನೋ ಅದನ್ನ ಮತ್ತೊಂದು ಆವೃತ್ತಿ ಅನೇಕ ಸತ್ಯವೇದಗಳನ್ನ ತರ್ಜುಮೆ ಮಾಡಿ ಅನೇಕ ಬೇಕಾದಂತಹ ಸಾಮಗ್ರಿಗಳನ್ನ ತೆಗೆದುಕೊಂಡು ಇನ್ನೂ ಉತ್ತಮ ರೀತಿಯಲ್ಲಿ ಮಾಡಲು ಆ ಹಣ ಸಹಾಯವಾಯಿತು. ಆದರೆ ತದನಂತರ ಟೆಂಡೆಲ್, ನಾನು ಒಬ್ಬ ಕೈದಿಯನ್ನಾಗಿ ಮಾಡಿದಾಗ ನನ್ನ ಬೈಬಲ್ಗಳನ್ನ ಮುದ್ರಿಸುವ ಖರ್ಚನ್ನು ಭರಿಸಲು ಅವನಿಗೆ ಸಹಾಯ ಮಾಡಿದವರ ಹೆಸರುಗಳನ್ನು ಬಹಿರಂಗಪಡಿಸುವ ಸರತ್ತಿನ ಮೇಲೆ ಅವನ ಸ್ವತಂತ್ರವನ್ನು ಅವನಿಗೆ ಕೊಡಲಾಯಿತು. ಆ ಸಂದರ್ಭದಲ್ಲಿ ಡೆಹರಮಾನ್ ಬಿಷಪ್ ಇತರ ಯಾವುದೇ ವ್ಯಕ್ತಿಗಿಂತ ಹೆಚ್ಚಿನದನ್ನ ಮಾಡಿದ್ದಾನೆ ಎಂದು ಉತ್ತರಿಸಿದನು. ಅದಕ್ಕೆ ಕೈಯಲ್ಲಿ ಉಳಿದಿದ್ದ ಪುಸ್ತಕಗಳಿಗೆ ದೊಡ್ಡ ಬೆಲೆ ತರುವ ಮೂಲಕ ಅವನು ಧೈರ್ಯದಿಂದ ಮುಂದುವರಿಸಲು ಅನುವು ಮಾಡಿಕೊಟ್ಟಿದ್ದನು ಎಂಬುದಾಗಿ ಆ ಸಂದರ್ಭದಲ್ಲಿ ಟೆಂಡೇಲ್ ಹೇಳ್ತಕ್ಕಂಥವನಾಗಿದ್ದಾನೆ. ಟೆಂಡೇಲನ್ನು ಬಂಧಿಸಿದಂತಹ ಪೋಪ್ ಮಾರ್ಗ ಕೇಳ್ತಕ್ಕಂಥದ್ದಾಗಿದೆ, ನಿನಗೆ ಇಷ್ಟೊಂದು ಸತ್ಯವೇದವನ್ನು ಮುದ್ರಿಸಲಿಕ್ಕೆ ಹಣ ಎಲ್ಲಿಂದ ಬಂತು, ಯಾರು ಕೊಟ್ಟರು, ಯಾರಿದ್ದಾರೆ ನಿನ್ನ ಹಿಂದೆ ಎಂಬುದಾಗಿ ಕೇಳಬೇಕಾದರೆ ಅವನು ಹೇಳ್ತಕ್ಕಂಥವನಾಗಿದ್ದಾನೆ ಡೆಹರಮಾನ್ ಬಿಷಪ್. ಆತನು ಅನೇಕ ಹಣವನ್ನು ವ್ಯಯ ಮಾಡಿ ನನ್ನ ಎಲ್ಲ ಸತ್ಯವೇದಗಳನ್ನು ಕೊಂಡುಕೊಂಡನು. ಅವನ ಉದ್ದೇಶ ಬೇರೆ ಆಗಿತ್ತು, ಆದರೆ ದೇವರ ಉದ್ದೇಶವೇ ಬೇರೆ ಆಗಿತ್ತು. ಮಹಾ ಹೋರಾಟದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಒಂದು ಕಡೆ ಸತ್ಯವೇದವನ್ನು ನಾಶ ಮಾಡಬೇಕೆಂಬುದಾಗಿ ಪ್ರಯತ್ನಿಸ್ತಕ್ಕಂಥವರಾಗಿದ್ದಾರೆ, ಮತ್ತೊಂದು ಕಡೆ ದೇವರು ತನ್ನ ಜನಗಳ ಮುಖಾಂತರವಾಗಿ ಸತ್ಯವೇದದ ಬೆಳಕನ್ನು ಈ ಲೋಕಕ್ಕೆ ನೀಡಲು ಪ್ರಯತ್ನಿಸ್ತಕ್ಕಂಥವನಾಗಿದ್ದಾನೆ. ಈ ಬೆಳಕನ್ನು ಯಾರಿಂದಲೂ ಸಹ ನಿಂದಿಸಲು ಸಾಧ್ಯವಿಲ್ಲ ಎಂಬುದನ್ನು ವಿಲಿಯಂ ಟೆಂಡೆಲ್ ತೋರಿಸಿಕೊಡುವಂತೆನಾಗಿದ್ದಾನೆ ಪ್ರಿಯ ಕೇಳುಗರೆ. ಈ ರೀತಿಯಾಗಿ ಸತ್ಯವೇದವನ್ನು ತರ್ಜುಮೆ ಮಾಡಿ ಅನೇಕರಿಗೆ ಹಂಚತಕ್ಕಂಥವನಾಗಿದ್ದಾನೆ. ನಂತರ ಆತನು ಇನ್ನು ಯಾವ ರೀತಿಯಲ್ಲಿ ಈ ಧಾರ್ಮಿಕ ಸುಧಾರಣೆಯನ್ನು ಮಾಡುವಂತೆವನಾಗಿದ್ದಾನೆ, ಸತ್ಯವೇದದ ಒಂದು ಪರಿಣಾಮ ಏನು ಇಂಗ್ಲೆಂಡ್ನಲ್ಲಿ ಅನ್ನುವಂಥ ವಿಚಾರವನ್ನು ಮುಂದುವರೆದು ನಾವು ಮುಂದಿನ ಸಂಚಿಕೆಯಲ್ಲಿ ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಒಳ್ಳೆಯವನು, ಮಹೋನ್ನತ ದೇವರಾಗಿದ್ದೆ ಸ್ವಾಮಿ. ಹೌದು ದೇವ, ಸತ್ಯಕ್ಕೂ ಅಸತ್ಯಕ್ಕೂ ನಡೆಯತಕ್ಕಂತಹ ಈ ಒಂದು ಮಹಾ ಹೋರಾಟ ಸ್ವಾಮಿ, ಕತ್ತಲೆಗೂ ಬೆಳಕಿಗೂ ನಡೀತಕ್ಕಂತಹ ಈ ಮಹಾ ಹೋರಾಟ, ಈ ಹೋರಾಟದಲ್ಲಿ ಸತ್ಯವೇದವನ್ನು ನಾಶಪಡಿಸಬೇಕೆಂಬುದಾಗಿ ಸೈತಾನ ಅನೇಕ ಕುತಂತ್ರಗಳನ್ನು ಮಾಡಿದನು ಸ್ವಾಮಿ. ಆದರೆ ನಿನ್ನ ಮಕ್ಕಳು ಸತ್ಯವೇದವನ್ನು ಇಡೀ ಲೋಕಕ್ಕೆ ತಮ್ಮದೇ ಆದಂತಹ ಭಾಷೆಯಲ್ಲಿ ತರ್ಜುಮೆ ಮಾಡಿ ಸತ್ಯದ ಬೆಳಕನ್ನು ನೀಡಬೇಕೆಂಬುದಾಗಿ ಪ್ರಯತ್ನಿಸುವಾಗ ನೀನು ಅವರ ಸಂಗಡ ಇದ್ದು ಸ್ವಾಮಿ ಆಶೀರ್ವದಿಸಿದ್ದಿಲ್ಲ. ಅದಕ್ಕೋಸ್ಕರ ಸ್ತೋತ್ರ. ಇವತ್ತಿನ ದಿನಗಳಲ್ಲೂ ಸ್ವಾಮಿ ನೀನು ತಿಳಿಸಿರ್ತಕ್ಕಂತಹ ಪರಲೋಕದ ಆ ಮೂರು ದೂತರ ಸಂದೇಶವನ್ನು ಈ ಲೋಕಕ್ಕೆ ಸಾರಲು ಪ್ರಯತ್ನಿಸುವಂತಹ ಮಕ್ಕಳು ಸ್ವಾಮಿ ಹಂಬಲಿಸ್ತಕ್ಕಂಥವರಾಗಿದ್ದಾರೆ. ಆದರೆ ಸೈತಾನ ಅದನ್ನು ತಡೆಯಲು ಅನೇಕರನ್ನ ಕತ್ತಲಲ್ಲಿ ಇಡಲು ಪ್ರಯತ್ನಿಸ್ತಕ್ಕಂಥವನಾಗಿದ್ದಾನೆ. ಆದರೆ ಯಾರೆಲ್ಲ ಇವತ್ತು ಅಂದು ವಿಲಿಯಂ ಟೆಂಡೆಲ್ನ ರೀತಿಯಲ್ಲಿ ಸತ್ಯವನ್ನು ಸತ್ಯದ ಬೆಳಕನ್ನು ನೀಡಬೇಕೆಂಬುದಾಗಿ ಹಂಬಲಿಸ್ತಕ್ಕಂಥವರಾಗಿದ್ದಾರೆ, ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಅವರು ಸಹ ನಿನ್ನ ಸತ್ಯವಾಕ್ಯವನ್ನು ಇತರರಿಗೆ ಸಾರಿ ನಿನ್ನ ಬರವಣನ್ನು ತ್ವರಿತಗೊಳಿಸಿ ಅವರು ಸಿದ್ಧರಾಗುವಾಗೆ ನೀನೇ ಸಹಾಯ ಮಾಡಿ ಎಂಬುದಾಗಿ ಯೇಸು ಸ್ವಾಮಿ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ .org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.
ನನಗಾಗಿ ಬಂದೇ ನೀವಿಗೆ ಓರ ಚಂದ ನನ್ನ ಸ್ನೇಹಿತ, ನನಗಾಗಿ ಬಂದೇ ನೀವಿಗೆ ಓರ ಚಂದ ನನ್ನ ಸ್ನೇಹಿತ, ಪಾಪದ ಬಲೆಯಿಂದ ಬಿಡಿಸಿದೆ ನೀ, ಪಾಪದ ಬಲೆಯಿಂದ ಬಿಡಿಸಿದೆ ನೀ, ನನ್ನ ಬಾಳಿಗೆ ಬೆಳಕಾಗಿ ಬಂದಿರುವೆನಿ, ನನಗಾಗಿ ಬಂದೇನಿ ಈ ಭೂಮಿಗೆ, ಓ ರಕ್ಷಕ ನನ್ನ ಸ್ನೇಹಿತ.